ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ.
ಪ್ರೀತಿಯನ್ನು ನೆನೆಸುವೆ, ನಿರಂತರ ಪ್ರೀತಿ
ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಕೊನೆಯ 7 ಉಪದ್ರವಗಳು ಹಾಗೂ ದುಷ್ಟರು, ಭಾಗ 5. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ಕೊನೆಯ 7 ಉಪದ್ರವಗಳು ಹಾಗೂ ದುಷ್ಟರು ಅನ್ನುವಂತಹ ಶೀರ್ಷಿಕೆ ಅಡಿಯಲ್ಲಿ ನಾವು ಅನೇಕ ವಿಚಾರಗಳನ್ನು ಈಗಾಗಲೇ ಕಲಿತುಕೊಂಡು ಬಂದಿರತಕ್ಕಂಥವರಾಗಿದ್ದೇವೆ. ದೇವರು ಈ ಲೋಕದ ಮೇಲೆ ಈ ಕೊನೆಯ 7 ಉಪದ್ರವಗಳನ್ನು ಉಯ್ಯುವಾಗ ಈ ಲೋಕ ಒಂದು ನಾಶನದಲ್ಲಿ ತೊಡಗಿರತಕ್ಕಂಥದ್ದಾಗಿದೆ. ರಾಜ್ಯಗಳ ನಡುವೆ ಒಂದು ಸಂಘರ್ಷ ಏರ್ಪಡ್ತಕ್ಕಂಥದ್ದಾಗಿದೆ. ಆದರೆ ದೇವರು ಕರುಣೆ ಉಳ್ಳವನು, ನ್ಯಾಯವಂತನು ಆಗಿರುವುದರಿಂದ ಸರಿಯಾದ ರೀತಿಯಲ್ಲಿ ಜನಗಳ ನಡತೆಗೆ ತಕ್ಕಂತೆ ಪ್ರತಿಫಲವನ್ನು ನೀಡುವಂತವನಾಗಿದ್ದಾನೆ ಅನ್ನುವಂತಹ ಅನೇಕ ಸತ್ಯವನ್ನು ನಾವು ಕಲಿತಿದ್ದೇವೆ. ಇದರ ಮುಂದುವರಿದ ಭಾಗವಾಗಿ ಇವತ್ತಿನ ದಿನದಲ್ಲಿ ದೇವರು ತನ್ನ ರಕ್ಷಣೆಯನ್ನು ಹಿಂತೆಗೆದುಕೊಂಡಾಗ ತೀರ್ಪು ಈ ಲೋಕದ ಮೇಲೆ ಹೇಗೆ ಬರತಕ್ಕಂಥದ್ದಾಗಿದೆ. ದೇವರು ಉದಾಹರಣೆಯಾಗಿ ನಮಗೆ ಹಳೆಯ ಒಡಂಬಡಿಕೆಯಲ್ಲಿ ಯಾವ ಯಾವ ವಿಚಾರಗಳನ್ನು ಆತನ ನ್ಯಾಯ ತೀರ್ಪಿನ ಮೂಲಕವಾಗಿ ತೋರಿಸಪಡಿಸಿದ್ದಾನೆ, ಅದರಿಂದ ಕೊನೆ ಕಾಲದಲ್ಲಿ ನಾವು ಕಲಿಯಬೇಕಾದಂಥ ಪಾಠಗಳು ಏನು ಅನ್ನುವಂತಹ ಸತ್ಯವನ್ನು ಈ ದಿನದಲ್ಲಿ ನಾವು ಕಲಿಯಲು ಹೋಗುವುದಕ್ಕಿಂತ ಮೊದಲು ಇರುವಂತಹ ಸ್ಥಳದಲ್ಲಿಯೇ ನಾವು ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ತಲೆಗಳನ್ನು ಬಾಗಿಸಿ ನಮ್ರತೆಯಿಂದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಯಾಕೆಂದರೆ ಆತನ ಸಹಾಯವಿಲ್ಲದೆ ನಾವು ಈ ಸತ್ಯವನ್ನು ಅರಿತುಕೊಳ್ಳಲು ಸಾಧ್ಯವಿಲ್ಲ. ಹಾಗಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿಯೂ ಆತನ ನಡೆಸುವಿಕೆಗಾಗಿಯೂ ನಾವು ಪ್ರಾರ್ಥನೆ ಮಾಡಿ ಇವತ್ತಿನ ಪಾಠವನ್ನು ನಾವು ಧ್ಯಾನಿಸೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಸ್ವಾಮಿ, ನೀನು ಸಮಸ್ತ ಲೋಕವನ್ನು ಸೃಷ್ಟಿ ಮಾಡಿರತಕ್ಕಂಥ ದೇವರು, ಆದರೆ ಈ ಲೋಕಕ್ಕೆ ಒಂದು ಎಚ್ಚರಿಕೆಯ ಸಂದೇಶವನ್ನು ಕೊಡುವಂಥ ದೇವರಾಗಿದ್ದೀಯಾ. ನಿನ್ನ ಪ್ರೀತಿಯ ನಿಮಿತ್ತವಾಗಿ ಆತನಿಗೆ ಭಯಪಟ್ಟು ಆತನನ್ನು ಘನಪಡಿಸಿರಿ, ಯಾಕೆಂದರೆ ಆತನು ನ್ಯಾಯ ತೀರ್ಪು ಮಾಡುವ ಗಳಿಗೆಯು ಬಂದೇ ಎಂಬುದಾಗಿ ನಿನ್ನ ವಾಕ್ಯ ಸಕಲ ಕುಲ ಭಾಷೆ ಜನಾಂಗದವರನ್ನು ಎಚ್ಚರಿಸ್ತಕ್ಕಂಥದ್ದಾಗಿದೆ ಸ್ವಾಮಿ. ಆ ನಿಟ್ಟಿನಲ್ಲಿ ಇವತ್ತಿನ ದಿನದಲ್ಲೂ ಸ್ವಾಮಿ, ಕೃಪೆ ಕಾಲ ಮುಗಿದಾಗ, ನಿನ್ನ ರಕ್ಷಣೆಯನ್ನು ಹಿಂತೆಗೆದುಕೊಂಡಾಗ ಈ ಲೋಕದ ಮೇಲೆ ಯಾವ ರೀತಿಯ ನ್ಯಾಯ ತೀರ್ಪು ಬರತಕ್ಕಂಥದ್ದಾಗಿದೆ, ಮನುಷ್ಯರ ಸ್ಥಿತಿ ಹೇಗಿರತಕ್ಕಂಥದ್ದಾಗಿದೆ ಅನ್ನುವ ಸಂದೇಶವನ್ನು ಕಲಿಯಲು ಹೋಗುವಾಗ ಸ್ವಾಮಿ, ಈ ನಿನ್ನ ವಾಕ್ಯವನ್ನು ನಮ್ಮ ಸ್ವಂತ ಬಲ ಜ್ಞಾನದಿಂದ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಅಪ್ಪ, ನಿನ್ನ ಪ್ರಿಯ ಕೇಳುಗರನ್ನು ವಿಶೇಷವಾಗಿ ಆಶೀರ್ವದಿಸು, ಅವರ ಮೇಲಿನ ಪರಿಶುದ್ಧಾತ್ಮನನ್ನು ಸುರಿಸು. ನಾವು ಜೀವಿಸುವಂತಹ ಈ ಒಂದು ಕಾಲಘಟ್ಟ ಅದು ಕೃಪೆಯ ಕಾಲಘಟ್ಟ. ಈ ಕಾಲಘಟ್ಟದಲ್ಲಿ ದೇವರ ಸತ್ಯವನ್ನು ಆಳವಾಗಿ ಅರಿತುಕೊಳ್ಳಬೇಕು, ಅದರಲ್ಲಿರ್ತಕ್ಕಂತಹ ಸತ್ಯವನ್ನು ಅರಿತುಕೊಂಡು ಮತ್ತೊಬ್ಬರಿಗೆ ತಿಳಿಸಬೇಕು ಅನ್ನುವಂಥ ಹಂಬಲದಿಂದ ಕೇಳುವಂತಹ ಮಕ್ಕಳ ಹೃದಯದಲ್ಲಿ ನೀನು ಮಾತನಾಡು ಸ್ವಾಮಿ. ಆ ನಿಟ್ಟಿನಲ್ಲಿ ಈ ಸಂದೇಶ ಅವರಿಗೆ ಆಶೀರ್ವಾದದಾಯಕವಾಗಿತ್ತು, ಅವರನ್ನು ಬದಲಾಯಿಸಿ ನಿತ್ಯ ಜೀವಕ್ಕೆ ನಡೆಸತಕ್ಕಂತಹ ಒಂದು ಸಂದೇಶವಾಗಿರುವಾಗೆ ಮಾರ್ಪಡಿಸು. ನಿನ್ನ ದಾಸನಾದಂಥ ನನ್ನನ್ನು ಮರೆಮಾಚಿ ನೀನು ಮಾತನಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಸಹೋದರ ಸಹೋದರಿಯರೇ, ದೇವರು ತನ್ನ ರಕ್ಷಣೆಯನ್ನು ಹಿಂತೆಗೆದುಕೊಂಡಾಗ ದೇವರು ಯಾವ ರೀತಿಯಲ್ಲಿ ತೀರ್ಪು ಮಾಡುವಂತೆವನಾಗಿದ್ದಾನೆ, ಅಂದರೆ ದೇವರ ನ್ಯಾಯ ತೀರ್ಪು ಜನರ ಮೇಲೆ ಆತನಿಂದ ನೇರವಾಗಿ ಬರುವುದಿಲ್ಲ, ಆದರೆ ಈ ರೀತಿಯಲ್ಲಿ ಬರುತ್ತಕ್ಕಂಥದ್ದಾಗಿದೆ. ಯಾವ ರೀತಿಯಲ್ಲಿ ಅಂದರೆ ದುಷ್ಟರು ಸ್ವತಃ ತಾವೇ ದೇವರ ರಕ್ಷಣೆಯಿಂದ ದೂರವಾಗುವಂಥವರಾಗಿದ್ದಾರೆ. ದೇವರು ನೇರವಾಗಿ ತನ್ನ ರಕ್ಷಣೆಯನ್ನು ಹಿಂತೆಗೆದುಕೊಳ್ಳುವುದಿಲ್ಲ, ಆದರೆ ಆ ರಕ್ಷಣೆಯನ್ನು ದುಷ್ಟರು ಬೇಡವೆಂದು ತಿರಸ್ಕರಿಸಿದಾಗ ದೇವರು ಅದನ್ನು ಹಿಂತೆಗೆದುಕೊಳ್ಳುವಂಥವನಾಗಿದ್ದಾನೆ. ಯಾವ ರೀತಿಯಲ್ಲಿ ಎಂಬುದಾಗಿ ನಾವು ಹಳೆಯ ಒಡಂಬಡಿಕೆಯಲ್ಲಿ ಯೆಶಾಯನ ಪ್ರವಾದನೆ ಗ್ರಂಥ 5:1-6 ತನಕ ನಾವು ಓದುವುದಾದರೆ ಅಲ್ಲಿ ದೇವರು ಒಂದು ಸಾಮ್ಯವನ್ನು ಇಸ್ರಾಯೇಲ್ ಜನರಿಗೆ ಹೋಲಿಸಿ ಹೇಳುವಂಥವನಾಗಿದ್ದಾನೆ. ಅದೇನೆಂದರೆ, ನನ್ನ ಪ್ರಿಯನು ಅವನ ತೋಟವನ್ನು ಕುರಿತು
ನನ್ನ ಪ್ರಿಯನ ಒಂದು ಗೀತೆಯನ್ನು ನಾನು ಹಾಡುವೆನು ಕೇಳಿರಿ. ಸರವತ್ತಾದ ಗುಡ್ಡದ ಮೇಲೆ ನನ್ನ ಪ್ರಿಯನಿಗೆ ದ್ರಾಕ್ಷಿಯ ತೋಟವಿತ್ತು. ಅವನು ಅದನ್ನು ಅಳತೆ ಮಾಡಿ ಕಲ್ಲುಗಳನ್ನು ತೆಗೆದುಹಾಕಿ ಒಳ್ಳೆ ಒಳ್ಳೆಯ ದ್ರಾಕ್ಷಿಯ ಸಸಿಗಳನ್ನು ನೆಟ್ಟು ಮಧ್ಯದಲ್ಲಿ ಬುರುಜನ್ನು ಕಟ್ಟಿ ದ್ರಾಕ್ಷಿಯ ತೋಟವನ್ನು ಕೊರೆಸಿ ಮಾಡಿಕೊಂಡು ತೋಟವು ಒಳ್ಳೆಯ ದ್ರಾಕ್ಷಿಯ ಹಣ್ಣು ಕೊಡುವುದೆಂದು ಎದುರು ನೋಡುತ್ತಿರಲು ಅದು ಹೊಲಸು ಹಣ್ಣನ್ನು ಬಿಟ್ಟಿತು. ಯೆರೂಸಲೇಮಿನ ನಿವಾಸಿಗಳೇ, ಯಹೂದ್ಯದ ಜನರೇ, ಈಗ ನನಗೂ ನನ್ನ ತೋಟಕ್ಕೂ ನ್ಯಾಯ ತೀರಿಸಿರಿ. ನನ್ನ ತೋಟದಲ್ಲಿ ಹಿಂದೆ ನಾನು ಮಾಡಿದ್ದಕ್ಕಿಂತಲೂ ಇನ್ನೇನು ಮಾಡಬೇಕಾಯಿತು? ಅದು ಒಳ್ಳೆಯ ದ್ರಾಕ್ಷಿಯನ್ನು ಕೊಡುವುದೆಂದು ನಾನು ನಿರೀಕ್ಷಿಸುತ್ತಿರಲು ಯಾಕೆ ಹೊಲಸು ಹಣ್ಣನ್ನು ಬಿಟ್ಟಿತು? ನನ್ನ ತೋಟವನ್ನು ಏನು ಮಾಡುವನು? ಈಗ ನಿಮಗೆ ತಿಳಿಸುವೆನು. ಕೇಳಿರಿ, ಅದರ ಬೇಲಿಯನ್ನು ಕೀಳುವೆನು. ದನವೂ ಅದನ್ನು ಮೇಯ್ದು ಬಿಡುವುದು. ಅದರ ಗೋಡೆಗಳನ್ನು ಕೆಡವಿ ಹಾಕುವೆನು. ಅದು ತುಳಿತಕ್ಕೆ ಈಡಾಗುವುದು. ಅದನ್ನು ಹಾಳು ಮಾಡುವೆನು. ಯಾರು ಕುಡಿ ಕತ್ತರಿಸಿ ಅಳತೆ ಮಾಡುವುದಿಲ್ಲ. ಅದರಲ್ಲಿ ಮುಳ್ಳು ಗಿಡಗಳು, ಯಾರೂ ಸಹ ಅದನ್ನು ಕುಡಿ ಕತ್ತರಿಸದೆ ಅದರಲ್ಲಿ ಮುಳ್ಳು ಗಿಡಗಳು ಬೆಳೆಯುವುದು ಮತ್ತು ಅದರ ಮೇಲೆ ಮಳೆ ಸುರಿಯಬಾರದೆಂದು ಮೇಘಗಳಿಗೆ ಅಪ್ಪಣೆ ಮಾಡುವೆನು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂಥದ್ದಾಗಿದೆ. ಪ್ರಿಯ ಕೇಳುಗರೆ, ಇದರಲ್ಲಿ ಈ ದ್ರಾಕ್ಷಿ ತೋಟ ಇಸ್ರಾಯೇಲ್ ಜನರನ್ನು ಸೂಚಿಸುವಂಥದ್ದಾಗಿದೆ. ವಿಶೇಷವಾಗಿ ಆತನು ಆ ಒಂದು ತೋಟದಲ್ಲಿ ಉತ್ತಮ ರೀತಿಯಲ್ಲಿ ದ್ರಾಕ್ಷಿ ಹಣ್ಣುಗಳನ್ನು ಕೊಡುವುದಕ್ಕೋಸ್ಕರ ಎಲ್ಲ ರೀತಿಯ ಕಾರ್ಯಗಳನ್ನು ಮಾಡಿದನು. ಆದರೆ ಆ ಒಂದು ದ್ರಾಕ್ಷಿ ಗಿಡ ಒಳ್ಳೆ ಹಣ್ಣಿಗೆ ಬದಲಾಗಿ ಹೊಲಸ ಹಣ್ಣನ್ನು ಕೊಟ್ಟಿತು. ಅದಕ್ಕೋಸ್ಕರವೇ ದೇವರು ತಿಳಿಸುವಂತೆವನಾಗಿದ್ದಾನೆ. ಈ ಹೊಲಸು ಹಣ್ಣನ್ನು ಕೊಟ್ಟ ಕಾರಣದಿಂದ ಆತನು ಹೇಳುವಂತೆವನಾಗಿದ್ದಾನೆ, ನಾನು ಇನ್ನೇನು ಮಾಡಲು ಸಾಧ್ಯ ಈ ತೋಟಕ್ಕೆ? ಯಾಕೆಂದರೆ ಈ ತೋಟದಲ್ಲಿರತಕ್ಕಂತಹ ಹಣ್ಣುಗಳು ಸರಿಯಾದ ರೀತಿಯಲ್ಲಿಲ್ಲ, ತಿನ್ನುವುದಕ್ಕೆ ಯೋಗ್ಯವಾಗಿಲ್ಲ, ಹೊಲಸಾಗಿರುವುದರಿಂದ ಆತನು ಹೇಳುವಂತೆವನಾಗಿದ್ದಾನೆ, ಬೇಲಿಯನ್ನು ಕೀಳುವೆನು, ದನಗಳು ಅವುಗಳನ್ನು ಮೇಯ್ದು ಬಿಡುವುದು, ಗೋಡೆಯನ್ನು ಕೆಡವೆ ಹಾಕುವೆನು, ಅದು ತುಳಿತಕ್ಕೆ ಒಳಗಾಗ್ತಕ್ಕಂಥದ್ದಾಗಿದೆ, ಅದು ಹಾಳಾಗಿ ಹೋಗ್ತಕ್ಕಂಥದ್ದಾಗಿದೆ, ಕುಡಿಗಳನ್ನು ಕತ್ತರಿಸುವುದಕ್ಕೆ ಯಾರೂ ಸಹ ಇರುವುದಿಲ್ಲ, ಅಲ್ಲಿ ಮುಳ್ಳು ಗಿಡಗಳು ಬರತಕ್ಕಂಥದ್ದಾಗಿದೆ ಎಂಬುದಾಗಿ ಹೇಳ್ತಕ್ಕಂಥನಾಗಿದ್ದಾನೆ. ಹೌದು ಪ್ರಿಯ ಕೇಳುಗರೆ, ನಮ್ಮನ್ನು ಸಹ ಆತನು ಪ್ರತಿನಿತ್ಯವೂ ತನ್ನ ಪ್ರೀತಿ ಅಂತಕ್ಕಂತಹ ಕರುಣೆ ಅಂತಕ್ಕಂತಹ ರೀತಿಯಲ್ಲಿ ಪೋಷಿಸಿ ಪರಾಮರಿಸಿ ನಡೆಸುವಂಥವನಾಗಿದ್ದಾನೆ. ತನ್ನ ಕೃಪೆಯನ್ನು ಧಾರಾಳವಾಗಿ ತನ್ನ ಜನಗಳಿಗೆ ನೀಡುವಂತವನಾಗಿದ್ದಾನೆ. ಉದ್ದೇಶವೇನೆಂದರೆ ನಾವು ಯಥೇಚ್ಛವಾದ ರೀತಿಯಲ್ಲಿ ಫಲಭರಿತರಾಗಿ ಲೋಕದಲ್ಲಿ ಜೀವಿಸಬೇಕು ಎನ್ನುವುದಕ್ಕೋಸ್ಕರ. ಆದರೆ ನಾವು ಆ ಹೊಲಸನ್ನು ತಿನ್ನಲು ಯೋಗ್ಯವಾಗದಂತಹ ಅನ್ನನ್ನು ಬಿಟ್ಟಾಗ ಆತನು ಬೇಲಿಯನ್ನು ತೆಗೀತಕ್ಕಂಥನಾಗಿದ್ದಾನೆ. ಅಂದರೆ ನಾವೇ ಆ ಬೇಲಿಯನ್ನು ತೆಗೆಯುವುದಕ್ಕೆ ಅವಕಾಶವನ್ನು ದೇವರಿಗೆ ಮಾಡಿಕೊಡತಕ್ಕಂಥವರಾಗಿದ್ದೇವೆ ನಮ್ಮ ದುಷ್ಟತನದಿಂದ, ನಮ್ಮ ಕೆಟ್ಟತನದಿಂದ. ಆವಾಗ ಎಲ್ಲ ರೀತಿಯ ಕಷ್ಟಗಳು, ಎಲ್ಲ ರೀತಿಯ ಸಮಸ್ಯೆಗಳು ನಮ್ಮ ಮೇಲೆ ಬರ್ತಕ್ಕಂಥದ್ದಾಗಿದೆ. ದೇವರು ತನ್ನ ರಕ್ಷಣೆಯನ್ನು ಆ ಸಮಯದಲ್ಲಿ ಹಿಂತೆಗೆದುಕೊಳ್ತಕ್ಕಂಥನಾಗಿದ್ದಾನೆ. ಈ ಕೃಪೆ ಕಾಲದಲ್ಲಿ ದೇವರು ನಮ್ಮಿಂದ ಆ ಒಳ್ಳೆಯ ದ್ರಾಕ್ಷ ಫಲವನ್ನು ಎದುರು ನೋಡುವಂತೆವನಾಗಿದ್ದಾನೆ. ಒಂದು ವೇಳೆ ಆ ಕೃಪೆ ಕಾಲದಲ್ಲಿ ನಾವು ದ್ರಾಕ್ಷಿಯ ಆ ಗೊಂಚಲಿನಲ್ಲಿ ಉತ್ತಮವಾದಂಥ ಫಲವನ್ನು ನೀಡಲಿಲ್ಲ ಅಂದರೆ ದೇವರು ಬೇಲಿಯನ್ನು ತೆಗೆದುಹಾಕ್ತಕ್ಕಂಥವನಾಗಿದ್ದಾನೆ. ಅಂದರೆ ನಮ್ಮ ರಕ್ಷಣೆಯನ್ನು ಹಿಂತೆಗೆದುಕೊಳ್ತಕ್ಕಂಥವನಾಗಿದ್ದಾನೆ. ಆಗ ಆತನ ನ್ಯಾಯ ತೀರ್ಪು ನಮ್ಮ ಮೇಲೆ ಬರ್ತಕ್ಕಂಥದ್ದಾಗಿದೆ. ಆತನು ಅವರಿಗೆ ಎಚ್ಚರಿಕೆಯನ್ನು ನೀಡಿ ಗದರಿಸುವಂತೆವನಾಗಿದ್ದಾನೆ ಹಾಗೂ ಸುರಕ್ಷತೆಯ ಏಕೈಕ ಮಾರ್ಗ ಯಾವುದೆಂಬುದಾಗಿ ಆತನಿಗೆ ತೋರಿಸುವಂತೆವನಾಗಿದ್ದಾನೆ. ಆದರೆ ಅನೇಕ ಬಾರಿ ಎಚ್ಚರಿಕೆ ನೀಡಿದರೂ ಸಹ ದೇವರಾತ್ಮನಿಗೆ ವಿರುದ್ಧವಾಗಿ ನಡೆದು ತಮ್ಮದೇ ಆದಂಥ ಸ್ವತಂತ್ರ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡಲ್ಲಿ ದೇವರು ಅವರ ರಕ್ಷಣೆಯನ್ನು ದೇವದೂತರನ್ನು ನೇಮಿಸುವುದಿಲ್ಲ. ಆಗ ದುಷ್ಟರು ಸೈತಾನನ ದಾಳಿಯನ್ನು ತಡೆಯಲು ಶಕ್ತರಾಗುವುದಿಲ್ಲ. ಹೌದು ಪ್ರಿಯ ಕೇಳುಗರೆ, ಆತನು ಅನೇಕ ಎಚ್ಚರಿಕೆ ಸಂದೇಶವನ್ನು ದಿನದಿಂದ ದಿನಕ್ಕೆ ನಮಗೆ ಕೊಡುತ್ತಾ ಬರ್ತಕ್ಕಂಥವನಾಗಿದ್ದಾನೆ. ಉದ್ದೇಶವೇನೆಂದರೆ ನಾವು ರಕ್ಷಣೆ ಹೊಂದಬೇಕೆಂಬುದಾಗಿ. ಆದರೆ ಎಚ್ಚರಿಕೆ ಸಂದೇಶವನ್ನು ನಾವು ತಿರಸ್ಕರಿಸಿ ನಡೆದಾಗ ದೇವರು ದೇವದೂತರನ್ನು ನೇಮಿಸುವುದಿಲ್ಲ, ನಮ್ಮ ರಕ್ಷಣೆಗೆ ದೇವದೂತರನ್ನು ಕೊಡುವುದಿಲ್ಲ, ಪರಿಶುದ್ಧಾತ್ಮನನ್ನು ಹಿಂತೆಗೆದುಕೊಳ್ತಕ್ಕಂಥವನಾಗಿದ್ದಾನೆ. ಆಗ ಸೈತಾನ ದುಷ್ಟರನ್ನು ನಾಶ ಮಾಡಲು ಪ್ರಯತ್ನಿಸುವಂತವನಾಗಿದ್ದಾನೆ. ಆದರೆ ದುಷ್ಟರಿಗೆ ಯಾವುದೇ ರೀತಿಯ ರಕ್ಷಣೆ ಇರುವುದಿಲ್ಲ. ಸೈತಾನ ಅವರನ್ನು ನಾಶ ಮಾಡುವವರೆಗೂ ಸಹ ಬಿಡುವುದಿಲ್ಲ. ಆ ರೀತಿಯ ಕಾರ್ಯವನ್ನು ಕೊನೆಯ ಕಾಲದಲ್ಲಿ ಮಾಡುವಂತವನಾಗಿದ್ದಾನೆ. ಹಾಗಾಗಿ ಪ್ರಿಯ ಕೇಳುಗರೆ, ನಾವು ರಕ್ಷಣೆ ಹೊಂದುವಂತಹ ಮಾರ್ಗದಲ್ಲಿ ನಡೀತಕ್ಕಂಥವರಾಗಿದ್ದೇವಾ? ಆತನ ಎಚ್ಚರಿಕೆ ಶಬ್ದಕ್ಕೆ ಕಿಳುಗುಂತಕ್ಕಂಥವರಾಗಿದ್ದೇವಾ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕಾಗಿದೆ. ಸಮುದ್ರ ಭೂಮಿಗಳಲ್ಲಿ ಸೈತಾನನ ಶಕ್ತಿ ಕಾರ್ಯ ಮಾಡುವಂಥದ್ದಾಗಿದೆ. ಇವತ್ತು ಇತ್ತಿಗೂ ಸಹ ನಾವು ನೋಡುವಂತವರಾಗಿದ್ದೇವೆ. ಸಮುದ್ರಗಳಲ್ಲಿ ಅನೇಕ ಹಡಗುಗಳು ನಾಶವಾಗ್ತಕ್ಕಂಥದ್ದಾಗಿದೆ, ಸಮುದ್ರದಲ್ಲಿ ಅನೇಕ ರೀತಿಯ ವಿಪತ್ತುಗಳು ನಡೀತಕ್ಕಂಥದ್ದಾಗಿದೆ, ಭೂಮಿಯಲ್ಲಿ ಅನೇಕ ವಿಧವಾದಂತಹ ಸೈತಾನನ ಬೇಡದ ಕಾರ್ಯಗಳು, ನಾಶನಗಳು, ಭೂಕಂಪ, ಬರಗಾಲ ಈ ರೀತಿಯ ಕಾರ್ಯಗಳು ಮಾಡ್ತಕ್ಕಂಥದ್ದಾಗಿದೆ. ಯಾವ ಉದ್ದೇಶಕ್ಕೋಸ್ಕರ? ಯಾಕೆಂದರೆ ಮನುಷ್ಯನು ದೇವರ ಪ್ರೀತಿಯನ್ನು ಅರಿತುಕೊಳ್ಳದೆ, ಕೊಟ್ಟಿರ್ತಕ್ಕಂಥ ಕೃಪೆ ಕಾಲದಲ್ಲಿ ಮನತಿರುಗದೆ, ದೇವರಿಗೆ ವಿರುದ್ಧವಾಗಿ ಪಾಪವನ್ನು ಮಾಡಿಕೊಂಡು ದೇವರಿಗೆ ಕೋಪವನ್ನು ಭರಿಸುವುದರ ನಿಮಿತ್ತವಾಗಿ, ಅವರ ಕೃಪೆಯನ್ನು ತಿರಸ್ಕರಿಸುವ ನಿಮಿತ್ತವಾಗಿ ದೇವರು ತನ್ನ ರಕ್ಷಣೆಯನ್ನು ಹಿಂತೆಗೆದುಕೊಳ್ತಕ್ಕಂಥವನಾಗಿದ್ದಾನೆ. ಆಗ ಸೈತಾನ ಕಾರ್ಯ ಮಾಡತಕ್ಕಂಥವನಾಗಿದ್ದಾನೆ. ಇದರಿಂದಾಗಿ ನೈಸರ್ಗ ವಿಪತ್ತುಗಳು, ತೊಂದರೆಗಳು ಆಗ್ತಕ್ಕಂಥದ್ದಾಗಿದೆ. ಜನರು ತನ್ನ ಬೇಟೆಯ ಪ್ರಾಣಿಗಳಂತಾಗ್ತಕ್ಕಂಥವರಾಗಿದ್ದಾರೆ. ಸೈತಾನನು ಖಚಿತಪಡಿಸಿಕೊಳ್ತಕ್ಕಂಥವನಾಗಿದ್ದಾನೆ, ಇವನು ಪಾಪದಲ್ಲಿ ಮುಳುಗಿರ್ತಕ್ಕಂಥವನಾಗಿದ್ದಾನೆ, ಈ ವ್ಯಕ್ತಿ ನನಗೆ ಸ್ವಂತ ಎಂಬುದಾಗಿ ಅವನು ಖಚಿತಪಡಿಸಿಕೊಳ್ತಕ್ಕಂಥವನಾಗಿದ್ದಾನೆ. ಆವಾಗ ಅನೇಕ ರೀತಿಯ ಸಮಸ್ಯೆಗಳನ್ನು ಅವನು ತರ್ತಕ್ಕಂಥವನಾಗಿದ್ದಾನೆ. ತಮ್ಮದೇ ಆದಂಥ ವಿನಾಶಕಾರಿ ಮಾರ್ಗಗಳನ್ನು ಅನುಸರಿಸಿ ದೇವರ ಸತ್ಯವನ್ನು ತಪ್ಪಾಗಿ ತಿಳಿದವರು, ತಪ್ಪು ತೀರ್ಮಾನ ಮಾಡುವವರು ಹಾಗೂ ಅಗೌರವಿಸುವವರು ಶಿಕ್ಷಿಸಲು ದೇವರು ತನ್ನ ವೈರಿಗಳನ್ನು ಸಾಧನವಾಗಿ ಉಪಯೋಗಿಸಿಕೊಳ್ತಕ್ಕಂಥವನಾಗಿದ್ದಾನೆ. ಕೊನೆಯ ಕಾಲದಲ್ಲಿ ಸೈತಾನನ ಅಂದರೆ ಮಧ್ಯವರ್ತಿಗಳಿರ್ತಕ್ಕಂಥವರಾಗಿದ್ದಾರೆ, ಅವರ ಮೂಲಕವಾಗಿ ಸೈತಾನ ಕಾರ್ಯಗಳನ್ನು ಮಾಡ್ತಕ್ಕಂಥವನಾಗಿದ್ದಾನೆ. ಈ ದುಷ್ಟರನ್ನು ನಾಶ ಮಾಡಲು ಪ್ರಿಯ ಕೇಳುಗರೆ, ಕೊಟ್ಟಿರತಕ್ಕಂತಹ ಈ ಕೃಪೆ ಕಾಲದಲ್ಲಿ ನಾವು ಯಾವುದು ಸತ್ಯ ಯಾವುದು ಸುಳ್ಳು ಅಂತಕ್ಕಂಥದ್ದನ್ನು ನಿರ್ಧರಿಸುವಂತಹ ಸಮಯದಲ್ಲಿ ನಾವಿದ್ದೇವೆ. ಆ ಸಮಯದಲ್ಲಿ ಯಾವುದು ಸತ್ಯ ಸುಳ್ಳು ಎಂಬುದನ್ನು ನಾವು ಅರ್ಥ ಮಾಡಿಕೊಂಡು, ಇದು ಸತ್ಯವಾಗಿದೆ ಎಂಬುದನ್ನು ಅರ್ಥ ಮಾಡಿಕೊಂಡು ಜೀವಿಸಬೇಕಾಗಿದೆ ಪ್ರಿಯ ಕೇಳುಗರೆ. ಆವಾಗ ದೇವರು ನಮ್ಮನ್ನು ರಕ್ಷಣೆ ಮಾರ್ಗದಲ್ಲಿ ನಡೆಸತಕ್ಕಂಥವನಾಗಿದ್ದಾನೆ. ಆದರೆ ಸತ್ಯವನ್ನು ನಾವು ತಿರಸ್ಕರಿಸಿ ನಡೆಯುವುದಾದರೆ ದೇವರು ತನ್ನ ರಕ್ಷಣೆಯನ್ನು ಹಿಂತೆಗೆದುಕೊಳ್ತಕ್ಕಂಥವನಾಗಿದ್ದಾನೆ. ಬರ್ತಕ್ಕಂಥ ಆಪತ್ತನ್ನು ಯಾರಿಂದಲೂ ಸಹ ತಡೆಯಲು ಸಾಧ್ಯವಾಗುವುದಿಲ್ಲ. ಹಾಗಾಗಿ ಈ ಕಾಲಘಟ್ಟದಲ್ಲಿಯೇ ನಾವು ಮನ ತಿರುಗಿ ಜೀವಿಸುವಾಗೆ ದೇವರು ನನ್ನನ್ನು ನಿಮ್ಮನ್ನು ಕರೆಯುವಂಥವನಾಗಿದ್ದಾನೆ. ಅದಕ್ಕೋಸ್ಕರವೇ ಕೃಪೆಯನ್ನು ತೋರಿಸುವಂಥವನಾಗಿದ್ದಾನೆ. ಪ್ರಿಯ ಕೇಳುಗರೆ, ನಾವು ಜಾಗರೂಕತರಾಗಿರಬೇಕು, ಎಚ್ಚರಿಕೆಯಿಂದ ಇರಬೇಕು. ಈ ಸಮಯದಲ್ಲಿ ಸೈತಾನನು ಸಿಂಹೋಪಾದಿಯಲ್ಲಿ ಯಾರಲ್ಲಿ ನುಂಗಲಿ ಎಂಬುದಾಗಿ ಬರತಕ್ಕಂಥವನಾಗಿದ್ದಾನೆ. ಅಪಮಾನ ತಿರಸ್ಕಾರಕ್ಕೆ ಒಳಗಾದಂತಹ ದೇವರಾತ್ಮನು ಆಗಲೇ ಈ ಲೋಕದಿಂದ ಹಿಂತೆಗೆಲ್ಪಡುವವನಾಗಿದ್ದಾನೆ. ಪರಿಶುದ್ಧಾತ್ಮನು ಎಷ್ಟು ಬೇಗನೆ ತೆಗೆಲ್ಪಟ್ಟನೋ ಅಷ್ಟೇ ವೇಗದಲ್ಲಿ ಸೈತಾನನು ಸಮುದ್ರ ಮತ್ತು ಭೂಮಿಗಳಲ್ಲಿ ವಿಪತ್ತು ಸಂಭವಿಸುವಂತೆ ಮಾಡುವ ತನ್ನ ಕ್ರೂರ ಕಾರ್ಯಗಳನ್ನು ನಡೆಸುವವನಾಗಿದ್ದಾನೆ. ಹೌದು ಪ್ರಿಯ ಕೇಳುಗರೆ, ಪರಿಶುದ್ಧಾತ್ಮನು ಹೇಗೆ ನೋವನ ಕಾಲದಲ್ಲಿ 120 ವರ್ಷಗಳ ಕಾಲ ಪ್ರತಿನಿತ್ಯ ನೋವನು ಪರಿಶುದ್ಧಾತ್ಮ ಭರಿತನಾಗಿ ಸಂದೇಶವನ್ನು ನೀಡಿದನು, ಆ ರೀತಿಯಾಗಿ ಇವತ್ತು ಸಹ ಅನೇಕ ದೇವ ಜನರು, ದೇವರ ಸೇವಕರು ಪರಿಶುದ್ಧಾತ್ಮ ಭರಿತರಾಗಿ ಅನೇಕ ವಿಧಗಳಲ್ಲಿ ಎಚ್ಚರಿಕೆ ಸಂದೇಶವನ್ನು ಈ ಲೋಕಕ್ಕೆ ನೀಡುವಂಥವರಾಗಿದ್ದಾರೆ. ಸತ್ಯವೇದದಲ್ಲಿ ತಿಳಿಸಿರ್ತಕ್ಕಂತಹ ಪ್ರವಾದನೆಗಳನ್ನು ಎತ್ತಿ ಹೇಳ್ತಕ್ಕಂಥದ್ದಾಗಿದೆ. ಈ ಲೋಕಕ್ಕೆ ಈ ರೀತಿಯ ಆಪತ್ತುಗಳು ವಿಪತ್ತುಗಳು ಬರ್ತಕ್ಕಂಥದ್ದಾಗಿದೆ, ಹಾಗಾಗಿ ನೀವು ಎಚ್ಚರಗೊಳ್ಳಿರಿ ಎಂಬುದಾಗಿ ತಿಳಿಸುವಾಗ ಅನೇಕರು ತಮ್ಮ ಕಿವಿಗಳನ್ನು ಕಿವುಡು ಮಾಡಿಕೊಳ್ತಕ್ಕಂಥವರಾಗಿದ್ದಾರೆ, ತಮ್ಮ ಕಣ್ಣುಗಳನ್ನು ಸತ್ಯಕ್ಕೆ ವಿರುದ್ಧವಾಗಿ ಮುಚ್ಚಿಕೊಳ್ತಕ್ಕಂಥವರಾಗಿದ್ದಾರೆ, ಪರಿಶುದ್ಧಾತ್ಮನನ್ನು ನೋಯಿಸುವಂತವರಾಗಿದ್ದಾರೆ, ಪರಿಶುದ್ಧಾತ್ಮನನ್ನು ತಿರಸ್ಕರಿಸುವಂತವರಾಗಿದ್ದಾರೆ, ಪರಿಶುದ್ಧಾತ್ಮನನ್ನು ಅವರು ನಿಂದಿಸುವಂತವರಾಗಿದ್ದಾರೆ. ಯಾವಾಗ ಪರಿಶುದ್ಧಾತ್ಮನನ್ನು ನಿಂದಿಸ್ತಕ್ಕಂಥವರಾಗಿದ್ದೇವೋ, ಯಾವಾಗ ಪರಿಶುದ್ಧಾತ್ಮನನ್ನು ತಿರಸ್ಕರಿಸ್ತಕ್ಕಂಥವರಾಗಿದ್ದೇವೋ ಆ ಪಾಪ ಶ್ರಮಿಸುವುದಿಲ್ಲ, ಆಗ ಪರಿಶುದ್ಧಾತ್ಮನು ನಮ್ಮನ್ನು ಬಿಟ್ಟು ಹೋಗ್ತಕ್ಕಂಥವನಾಗಿದ್ದಾನೆ. ಯಾವಾಗ ಪರಿಶುದ್ಧಾತ್ಮನು ಈ ಲೋಕದಿಂದ ತೆಗೆಯಲ್ಪಡ್ತಕ್ಕಂಥದ್ದಾಗಿದೆಯೋ, ನಮ್ಮಿಂದ ದೂರ ಹೋಗ್ತಕ್ಕಂಥವರಾಗಿದ್ದೇವೋ, ಆವಾಗ ಸೈತಾನನು ನಮ್ಮನ್ನು ನಿಯಂತ್ರಿಸುವಂತವನಾಗಿದ್ದಾನೆ. ಸೈತಾನನು ಸಮುದ್ರ ಭೂಮಿಗಳಲ್ಲಿ ಅನೇಕ ವಿಪತ್ತುಗಳನ್ನು ತರತಕ್ಕಂಥವನಾಗಿದ್ದಾನೆ. ಅನೇಕ ಕ್ರೂರವಾದಂಥ ಕಾರ್ಯಗಳನ್ನು ನಮ್ಮ ಮೇಲೆ ತಂದು ನಮ್ಮನ್ನು ನಾಶ ಮಾಡಲು ಪ್ರಯತ್ನಿಸುವಂಥವನಾಗಿದ್ದಾನೆ. ಹಾಗಾಗಿ ಪ್ರಿಯ ಕೇಳುಗರೆ, ಈ ಒಂದು ಕೃಪೆ ಕಾಲದಲ್ಲಿ ನಾವು ಎಚ್ಚರಿಕೆಯಿಂದ ಇರಬೇಕು. ದುಷ್ಟರು ತಮ್ಮ ಕೃಪೆ ಕಾಲದ ಗಡಿಯನ್ನು ದಾಟುತ್ತುವಂಥವರಾಗಿದ್ದಾರೆ. ಅವರು ನಿರಂತರವಾಗಿ ಧಿಕ್ಕರಿಸಿ ಪರಿಶುದ್ಧಾತ್ಮನು ಅಂತಿಮವಾಗಿ ಈ ಲೋಕದಿಂದ ತೆಗೆಯಲ್ಪಡುವವನಾಗಿದ್ದಾನೆ. ದೈವಿಕ ಕೃಪೆಯ ಆಶ್ರಯವಿಲ್ಲದ ಇವರನ್ನು ದುಷ್ಟರಿಂದ ಯಾರೂ ಸಹ ರಕ್ಷಿಸಲು ಸಾಧ್ಯವಾಗುವುದಿಲ್ಲ. ಅಂತಹ ಕಾರ್ಯಗಳನ್ನು ಸೈತಾನ ಈ ಕೊನೆಯ ಕಾಲದಲ್ಲಿ ಮಾಡುವಂಥವನಾಗಿದ್ದಾನೆ. ಆದರೆ ಈ ಒಂದು ದುಷ್ಟರನ್ನು ಈ ಲೋಕದಲ್ಲಿ ಯಾರೂ ಸಹ ರಕ್ಷಿಸಲು ಬರುವುದಿಲ್ಲ. ಕೆಲವು ಸಮಯದಲ್ಲಿ ದೇವದೂತರು ವಿನಾಶಕಾರಿ ಶಕ್ತಿಗಳನ್ನು ತೋರಿಸುವಂಥವರಾಗಿದ್ದಾರೆ. ದುಷ್ಟನಿಗೆ ಬಂದ ಶಿಕ್ಷೆಗೆ ಅವನೇ ಸಂಪೂರ್ಣ ಹೊಣೆಯಾಗಿದ್ದಾನೆ. ಈ ವಿಷಯದಲ್ಲಿ ಪ್ರವಾದಿನಿಯಾದಂತಹ ಶ್ರೀಮತಿ ವೈಟಮ್ನವರು, ದೇವರು ಯಾರನ್ನ ನಾಶ ಮಾಡುವುದಿಲ್ಲ, ಆದರೆ ಪಾಪಿಯು ತ ತನ್ನ ಪಾಪ ದ್ರೋಹಕ್ಕೆ ಪಶ್ಚಾತ್ತಾಪ ಪಡೆದ ಕಾರಣದಿಂದ ತಾನೇ ನಾಶವಾಗುತ್ತಾನೆ ಎಂದು ಹೇಳುವಂಥವರಾಗಿದ್ದಾರೆ. ಸತ್ಯವೇದದಲ್ಲಿ ಅನೇಕ ಕಾರ್ಯಗಳನ್ನು ನಾವು ನೋಡುವಂಥವರಾಗಿದ್ದೇವೆ ಪ್ರಿಯ ಕೇಳುಗರಿಗೆ. ಉದಾಹರಣೆಯಾಗಿ ನಾವು ನೋಡುವುದಾದರೆ ಯೂದಾಸ್ ಇಸ್ಕರಿಯಾತ, ಯೂದಾಸ್ ಇಸ್ಕರಿಯಾತನಿಗೂ ಸಹ ಮನ ತಿರುಗುವಾಗೆ ದೇವರು ಅವಕಾಶವನ್ನು ಕೊಟ್ಟನು. ಆದರೆ ಅವನು ತಾನು ಮಾಡಿದಂಥ ಪಾಪಕ್ಕೆ, ತಾನು ಮಾಡಿದಂತಹ ಪಾಪದ ದ್ರೋಹಕ್ಕೆ ಪಶ್ಚಾತ್ತಾಪದ ಪಡದೇ ಹೋದ ಕಾರಣದಿಂದ ತಾನೇ ನೇಣ ಹಾಕಿಕೊಂಡು ಕೆಳಗಡೆ ಬಿದ್ದು ಸತ್ತನು ಎಂಬುದಾಗಿ ಸತ್ಯವೇದ ತಿಳಿಸುವಂಥದ್ದಾಗಿದೆ. ಹೌದು ಪ್ರಿಯ ಕೇಳುಗರೆ, ದೇವರು ನಮ್ಮ ಪ್ರತಿಯೊಬ್ಬೊಬ್ಬರಿಗೂ ಸಹ ಪಾಪದಿಂದ ಮನ ತಿರುಗುವ ಅವಕಾಶವನ್ನು ಕೊಡ್ತಕ್ಕಂಥನಾಗಿದ್ದಾನೆ. ಆದರೆ ನಾವು ಮನ ತಿರುಗದೆ ಹೋದಾಗ ಬರ್ತಕ್ಕಂತಹ ವಿಪತ್ತಿಗೆ ನಾವೇ ಕಾರಣರಾಗ್ತಕ್ಕಂಥವರಾಗಿದ್ದೇವೆ ಹೊರತು ದೇವರು ಎಂದಿಗೂ ಸಹ ಕಾರಣರಲ್ಲ. ಅಂಥ ಸಮಯದಲ್ಲಿ ದೇವರು ನಮ್ಮಿಂದ ರಕ್ಷಣೆಯನ್ನು ಹಿಂತೆಗೆದುಕೊಳ್ತಕ್ಕಂಥವನಾಗಿದ್ದಾನೆ. ಈ ಸಮಯ ಪಾಪದಿಂದ ಮನ ತಿರುಗುವಂತಹ ಸಮಯ ದೇವರು ನಮಗೆ ಕೊಟ್ಟಿದ್ದಾನೆ. ಹಾಗಾಗಿ ನಮ್ಮ ಪಾಪಗಳು ಏನಿದೆ ಎಂಬುದಾಗಿ ನಾವು ಮನ ತಿರುಗುವಂತಹ ಸಮಯದಲ್ಲಿ ಪಶ್ಚಾತ್ತಾಪಪಟ್ಟು ನಮ್ಮ ಪಾಪಗಳಿಗೋಸ್ಕರ ಮನ ತಿರುಗುವುದಾದರೆ ದೇವರು ನಮ್ಮನ್ನು ರಕ್ಷಿಸುವಂಥವನಾಗಿದ್ದಾನೆ. ಅದೇ ರೀತಿಯಾಗಿ ಪ್ರಿಯ ಕೇಳುಗರೆ, ಎರಿಕೋ ಪಟ್ಟಣಕ್ಕೆ ವಿರುದ್ಧವಾಗಿ ದೇವರ ನ್ಯಾಯ ತೀರ್ಪು ಉಂಟಾಯಿತು. ಅದು ಬಹುಬಲವಾದಂಥ ಕೋಟೆ, ಆದರೆ ಸೇನಾಧೀಶ್ವರನಾದಂಥ ಕರ್ತನೆ ಪರಲೋಕದಿಂದ ತನ್ನ ಸೈನ್ಯದೊಡೆದೆ ಹಿಡಿದು ಬಂದನು. ದೇವದೂತರು ಎರಿಕೋ ಪಟ್ಟಣದ ಬಲಿಷ್ಠ ಕೋಟೆಯನ್ನು ಕೆಡವಿ ನೆಲಸಮ ಮಾಡಿದರು ಎಂಬುದಾಗಿ ನಾವು ಓದುವಂತೆಯವರಾಗಿದ್ದೇವೆ. ಅದೇ ರೀತಿಯಾಗಿ ದೇವರ ಅಧೀನದಲ್ಲಿರುವಾಗ ದೇವದೂತರು ಬಹು ಬಲಶಾಲಿಗಳಾಗಿರ್ತಕ್ಕಂಥವರಾಗಿದ್ದಾರೆ. ಆದರೆ ಕ್ರಿಸ್ತನ ಆಜ್ಞೆಗಳಿಗೆ ವಿಧೇಯರಾದಂತಹ ಅವರು ಒಂದು ಸಂದರ್ಭದಲ್ಲಿ ಅಸೂರ್ಯರ ಸೈನ್ಯದ 185,000 ಸೈನಿಕರನ್ನು ಕೊಂದರು ಎಂಬುದಾಗಿ ನಾವು ಸತ್ಯವೇದದಲ್ಲಿ ಓದುವಂತೆಯವರಾಗಿದ್ದೇವೆ. ಪ್ರಿಯ ಕೇಳುಗರೆ, 2 ಅರಸುಗಳು 19:35 ಈ ವಾಕ್ಯವನ್ನು ನಾವು ಓದಬಹುದಾಗಿದೆ. ಅದೇ ರೀತಿಯಾಗಿ ಸೆರೆಯಲ್ಲಿದ್ದಂತಹ ಪೇತ್ರನನ್ನು ರಕ್ಷಿಸಲು ಪರಲೋಕದಿಂದ ಬಂದ ದೇವದೂತನು ಯೆಹೂದ್ಯರನ್ನು ಸ್ಥಳದಲ್ಲಿಯೇ ನಾಶ ಮಾಡಿದನು. ನಿದ್ದೆಯಲ್ಲಿದ್ದ ಪೇತ್ರನನ್ನು ದೇವದೂತನು ತಟ್ಟಿ ಎಬ್ಬಿಸಿದನು ಎಂಬುದಾಗಿ ನಾವು ನೋಡುವಂತೆಯವರಾಗಿದ್ದೇವೆ. ಆದರೆ ಬೇರೆ ರೀತಿಯಲ್ಲಿ ಪೆಟ್ಟಿನಿಂದ ದುಷ್ಟರನ್ನು ಅಹಂಕಾರವಾಗಿಯೂ ಆ ದಿನದಲ್ಲಿ ಮೆರೆಯುತ್ತಿದ್ದಂತಹ ಯೆರೋದನಿಗೆ ಸರ್ವಶಕ್ತನ ದಂಡನೆಯನ್ನು ನೀಡಿ ಕೊಂದನು ಎಂಬುದಾಗಿ ನಾವು ಅಪೊಸ್ತಲರ ಕೃತ್ಯಗಳು 12 ಈ ವಿಚಾರವನ್ನು ಓದುವಂತೆಯವರಾಗಿದ್ದೇವೆ. ಅರಸನಾದಂತಹ ಯೆರೋದನು ದೇವರ ತೀರ್ಪಿನಿಂದ ಶಿಕ್ಷೆಗೆ ಒಳಗಾಗಿ ಶರೀರ ಹಾಗೂ ಮಾನಸಿಕ ಮಹಾವೇದನೆಯಿಂದ ಆತನು ಸತ್ತನು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಒಬ್ಬನೇ ದೇವದೂತನು ಐಗುಪ್ತ ದೇಶದ ಎಲ್ಲಾ ಚೊಚ್ಚಲು ಮಕ್ಕಳನ್ನು ಮತ್ತು ಪಶುಗಳನ್ನು ನಾಶ ಮಾಡಿದಾಗ ದೇಶದಲ್ಲೆಲ್ಲ ಮಹಾಗೋಳಾಟ ಉಂಟಾಯಿತು. ದಾವಿದ ರಾಜನು ಸಹ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಕಾಣಿಸ್ಮಾರಿಯನ್ನ ಅಂದರೆ ಜನಗಣತಿಯನ್ನು ನಡೆಸಿದಾಗ ಒಬ್ಬ ದೇವದೂತನು ಅವನ ಶಿಕ್ಷೆಗೆ ದಂಡನೆ ನೀಡಿದಾಗ 70,000 ಜನರು ಸತ್ತು ಭಯಂಕರವಾದಂತಹ ನಾಶನ ಉಂಟಾಯಿತು ಎಂಬುದಾಗಿ ನಾವು ಸತ್ಯವೇದದಲ್ಲಿ ಓದುವಂತೆಯವರಾಗಿದ್ದೇವೆ. ಆತನು ಅನುಮತಿ ನೀಡಿದಾಗ ಸೈತಾನನ ದೂತರು ಸಹ ಅಂಥದೇ ವಿನಾಶಕಾರಿ ಕಾರ್ಯಗಳನ್ನು ಮಾಡುವವರಾಗಿದ್ದಾರೆ. ಈ ದುಷ್ಟ ಶಕ್ತಿಗಳು ಲೋಕದಲ್ಲೆಲ್ಲ ನಾಶ ಉಂಟು ಮಾಡಲು ದೇವರ ಅನುಮತಿಗಾಗಿ ಕಾದುಕೊಂಡು ಸಿದ್ಧರಾಗಿದ್ದಾರೆ. ಹೌದು ಪ್ರಿಯ ಕೇಳುಗರೆ, ಅದಕ್ಕೋಸ್ಕರವೇ ಸೈತಾನನು ಸಿಂಹೋಪಾದಿಯಲ್ಲಿ ಯಾರನ್ನ ನುಂಗಲಿ ಎಂಬುದಾಗಿ ಗರ್ಜಿಸುವ ಸಿಂಹದಂತೆ ಬರತಕ್ಕಂಥನಾಗಿದ್ದಾನೆ. ಯಾವ ರೀತಿಯಲ್ಲಿ ದೇವರಿಗೆ ವಿರುದ್ಧವಾದಾಗಿ ಕಾರ್ಯಗಳನ್ನು ಮಾಡಿದಾಗ ದೇವದೂತರು ಹೇಗೆ ಶಿಕ್ಷೆಯನ್ನು ಕೊಟ್ಟರು ಎಂಬುದಾಗಿ ನಾವು ಹಳೆಯ ಮತ್ತು ಹೊಸ ಒಡಂಬಡಿಕೆಯಲ್ಲಿ ಹೇಳಿರ್ತಕ್ಕಂತಹ ನಿದರ್ಶನಗಳನ್ನು ನೋಡಿದೆವು. ಕೊನೆಯ ಕಾಲದಲ್ಲೂ ಸಹ ಸೈತಾನನ ದೂತರು ಸಹ ಈ ರೀತಿಯಾದಂಥ ಕಾರ್ಯಗಳನ್ನು ಮಾಡಿ ಈ ಲೋಕವನ್ನು ನಾಶ ಮಾಡಬೇಕು, ದುಷ್ಟರನ್ನು ನಾಶ ಮಾಡಬೇಕೆನ್ನುವಂತಕ್ಕೋಸ್ಕರ ಕಾದುಕೊಂಡಿದ್ದಾರೆ, ಆ ಸಮಯಕ್ಕೋಸ್ಕರ ಕಾದುಕೊಂಡಿದ್ದಾರೆ. ನಾವು ಯಾವ ರೀತಿಯಲ್ಲಿ ಈ ಲೋಕದಲ್ಲಿ ಜೀವಿಸುವಂಥವರಾಗಿದ್ದೇವೆ, ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುವಂಥ ಸಮಯದಲ್ಲಿ ನಾವು ಇದ್ದೇವೆ ಪ್ರಿಯ ಕೇಳುಗರೆ. ಯಾಕೆಂದರೆ ದೇವರು ಪರಿಶುದ್ಧಾತ್ಮನನ್ನು ಈ ಲೋಕದಿಂದ ತೆಗೆಯಲ್ಪಡ್ತಕ್ಕಂಥವನಾಗಿದ್ದಾನೆ. ಅತಿ ಶೀಘ್ರದಲ್ಲಿ ಕೃಪೆ ಕಾಲ ಮುಕ್ತಾಯವಾಗ್ತಕ್ಕಂಥದ್ದಾಗಿದೆ. ಆವಾಗ ನಾವು ಮನ ತಿರುಗದೆ ಹೋದರೆ ದೇವರು ತನ್ನ ರಕ್ಷಣೆಯನ್ನು ಹಿಂತೆಗೆದುಕೊಳ್ತಕ್ಕಂಥವನಾಗಿದ್ದಾನೆ. ಆವಾಗ ದುಷ್ಟರು ಅನೇಕ ರೀತಿಯ ನಾಶನಕ್ಕೆ ಒಳಗಾಗ್ತಕ್ಕಂಥವರಾಗಿದ್ದಾರೆ. ಸೈತಾನನು ಒಂದಲ್ಲ ಒಂದು ರೀತಿಯಲ್ಲಿ ಈ ಲೋಕಕ್ಕೆ ಅನೇಕ ವಿಧವಾದಂತಹ ಕಷ್ಟಗಳನ್ನು, ನೋವುಗಳನ್ನು, ಹಿಂಸೆಗಳನ್ನು ತಂದು ನಾಶ ಮಾಡಲು ಪ್ರಯತ್ನಿಸತಕ್ಕಂಥವನಾಗಿದ್ದಾನೆ. ಯುದ್ಧದಲ್ಲಿ ಸಂತೋಷಿಸುವಂಥವನಾಗಿದ್ದಾನೆ. ಅನೇಕ ವಿಧವಾದಂತಹ ಸಮುದ್ರಗಳಲ್ಲಿ, ಭೂಮಿಗಳಲ್ಲಿ ಅವನು ವಿಪತ್ತುಗಳನ್ನು ತರತಕ್ಕಂಥವನಾಗಿದ್ದಾನೆ. ನೈಸರ್ಗಿಕ ವಿಕೋಪಕ್ಕೆ ಅವನು ಒಳಪಡಿಸುವಂಥವನಾಗಿದ್ದಾನೆ. ಈ ರೀತಿಯ ಅನೇಕ ಕಾರ್ಯಗಳನ್ನು ಮಾಡುವಂಥವನಾಗಿದ್ದಾನೆ. ಗಾಳಿಗಳನ್ನು ಮಲಿನ ಮಾಡುವಂಥವನಾಗಿದ್ದಾನೆ. ಆ ನಿಟ್ಟಿನಲ್ಲಿ ಅನೇಕ ಉಪದ್ರವಗಳನ್ನು ತರತಕ್ಕಂಥವನಾಗಿದ್ದಾನೆ. ಹಾಗಾಗಿ ನಾವು ಎಚ್ಚರ ವಹಿಸಬೇಕು. ಪ್ರಿಯ ಕೇಳುಗರೆ, ದೇವರು ಕೊಡ್ತಕ್ಕಂಥ ಎಚ್ಚರಿಕೆ ಶಬ್ದಕ್ಕೆ ನಾವು ಕಿವಿಗೊಡುವುದಾದರೆ ನಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳದೆ ಈ ದಿನದಲ್ಲೇ ನಾವು ಮನತಿರುಗೋಣ, ರಕ್ಷಣೆಗೆ ಪಾತ್ರರಾಗೋಣ. ದೇವರು ರಕ್ಷಣೆಯನ್ನು ಹಿಂತೆಗೆದುಕೊಳ್ಳುವುದಕ್ಕಿಂತ ಮೊದಲು ಮನತಿರುಗಿ ಆತನ ರಕ್ಷಣೆಗೆ ನಾವು ಪಾತ್ರರಾಗ್ತಕ್ಕಂಥವರಾಗಿದ್ದೇವೆ ಎಂಬುದಾಗಿ ತೀರ್ಮಾನಿಸುವುದಾದರೆ ನನ್ನ ಸಂಗಡ ಇವತ್ತಿನ ದಿನದಲ್ಲಿ ಪ್ರಾರ್ಥನೆ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಈ ಉಪದ್ರವಗಳು ಹೇಗೆ ಬರತಕ್ಕಂಥದ್ದಾಗಿದೆ ಎಂಬುದನ್ನು ನಾವು ಕಲಿಯೋಣ. ಈಗ ಪ್ರಾರ್ಥನೆ ಮಾಡಿ ಮುಗಿಸೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಸ್ವಾಮಿ ನೀನು ಕೃಪೆಯನ್ನು ಈ ಲೋಕಕ್ಕೆ ತೋರಿಸುವಂಥ ದೇವರಾಗಿದ್ದೀಯ ಸ್ವಾಮಿ. ಆದರೆ ಒಂದು ಕಾಲಘಟ್ಟ ಬರತಕ್ಕಂಥದ್ದಾಗಿದೆ. ಈ ಲೋಕ ದುಷ್ಟತ್ವದಿಂದ ಹೆಚ್ಚಾಗುವಾಗ ನೀನು ರಕ್ಷಣೆಯನ್ನು ಹಿಂತೆಗೆದುಕೊಳ್ಳುವಂಥ ದೇವರಾಗಿದ್ದೀಯಾ. ನಿನ್ನ ತೀರ್ಪನ್ನು ಈ ಲೋಕಕ್ಕೆ ನೀಡುವಂಥ ದೇವರಾಗಿದ್ದೀಯಾ. ಆದರೆ ಸ್ವಾಮಿ, ಈ ಕೃಪೆ ಕಾಲದಲ್ಲಿ ನೀನು ರಕ್ಷಣೆಯನ್ನು ಹಿಂತೆಗೆದುಕೊಳ್ಳುವುದಕ್ಕಿಂತ ಮೊದಲು ನಿನ್ನ ಮಕ್ಕಳಾಗಿ ಸ್ವಾಮಿ ಇವತ್ತು ಕೇಳುಗರ ರಾಜ ನಿನ್ನ ಮುಂದೆ ನಾವು ಪಾಪಿಗಳೆಂಬುದಾಗಿ ನಿನ್ನ ಅವರ ಪಾಪಗಳನ್ನು ಹರಕಿಡುವಾಗ ನೀನು ಸ್ವಾಮಿ ಆತ್ಮನ ಮುಖಾಂತರವಾಗಿ ಮಾತನಾಡು. ಈ ಸತ್ಯವನ್ನು ಹರಿತುಕೊಂಡು ಇವತ್ತೇ ನಿನ್ನ ರಕ್ಷಣೆಗೆ ಅವರು ಬಾಧ್ಯಸ್ಥರಾಗಲು ನಿನಗೆ ಹೃದಯವನ್ನು ಒಪ್ಪಿಸಿಕೊಡುವಾಗ ನೀನೇ ಅವರ ಸಂಗಡ ಇದ್ದು ಮುನ್ನಡೆಸು. ಆತ್ಮನ ಮುಖಾಂತರವಾಗಿ ಕಾರ್ಯವನ್ನು ಮಾಡು. ಈ ಸತ್ಯವನ್ನು ಇತರರಿಗೂ ತಿಳಿಸಿ ಅವರು ಪರಲೋಕ ರಾಜ್ಯಕ್ಕೆ ಸಿದ್ಧರಾಗಿ ಮತ್ತೊಬ್ಬರನ್ನು ಸಿದ್ಧ ಮಾಡಿಕೊಂಡು ನೀ ಬರುವಾಗ ಇದೋ ದೇವರು ಇವರಿಗೋಸ್ಕರ ಖಾದ್ಯವಿರತಕ್ಕಂತಹ ಆ ರಕ್ಷಣೆ ಗುಂಪಿನಲ್ಲಿ ಇದ್ದು ನಿನ್ನ ಪರಲೋಕ ರಾಜ್ಯಕ್ಕೆ ಮಕ್ಕಳು ಬಾಧ್ಯಸ್ಥರಾಗುವಾಗೆ ನೀನೇ ಮಾರ್ಪಡಿಸಿ ಮುನ್ನಡೆಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಸಂಪರ್ಕಿಸಬಹುದು ಅಥವಾ bible@awr.org ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-6637-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.
ನಿನ್ನನ್ನೇ ಪ್ರೀತಿಸು.